ನಿರ್ಜೀವ ಕಾರ್ಯಗಳು.
ವಿ ವಾಂಟ್ ಟು ಕಂಟಿನ್ಯೂ ಅವರ್ ಸ್ಟಡಿ ಆನ್ ದ ಡಿಫರೆನ್ಸ್ ಬಿಟ್ವೀನ್ ರಿಲಿಜಿಯಾಸಿಟಿ ಅಂಡ್ ಸ್ಪಿರಿಚುಯಾಲಿಟಿ.
ಆತ್ಮಿಕತೆಗೂ ಮತ್ತು ಧಾರ್ಮಿಕತೆಗೂ ಇರುವಂತಹ ವ್ಯತ್ಯಾಸವನ್ನ ನಾವು ನೋಡಿಕೊಳ್ಳುವುದರಲ್ಲಿ ಮುಂದುವರಿಸೋಣ.
ಅಂಡ್ ಟುಡೇ ವಿ ವಾಂಟ್ ಟು ಥಿಂಕ್ ಪರ್ಟಿಕ್ಯುಲರ್ಲಿ ಆನ್ ದ ಸಬ್ಜೆಕ್ಟ್ ಆಫ್ ಡೆಡ್ ವರ್ಕ್ಸ್.
ಇವತ್ತು ನಾವು ವಿಶೇಷವಾಗಿ ನಿರ್ಜೀವ ಕಾರ್ಯಗಳು ಈ ವಿಷಯವಾಗಿ ಕುರಿತು ಆಲೋಚಿಸೋಣ.
ದ ನ್ಯೂ ಟೆಸ್ಟಮೆಂಟ್ ಸ್ಪೀಕ್ಸ್ ಆಫ್ ದ ವರ್ಕ್ಸ್ ಆಫ್ ದ ಫ್ಲೆಶ್ ಇನ್ ಗಲಾಟಿಯನ್ಸ್ 5:19.
ಗಲಾತ್ಯದವರಿಗೆ 5:19 ವಚನದಲ್ಲಿ ಹೊಸ ಒಡಂಬಡಿಕೆಯು ಶರೀರ ಭಾವದ ಕರ್ಮಗಳ ಬಗ್ಗೆ ಮಾತನಾಡುತ್ತದೆ.
ಅಂಡ್ ವಿ ಆರ್ ಆಲ್ ಫೆಮಿಲಿಯರ್ ವಿತ್ ದೋಸ್ ವರ್ಕ್ಸ್.
ಆ ಶರೀರ ಭಾವದ ಕರ್ಮಗಳ ಕುರಿತು ನಾವು ಅರಿತವರಾಗಿದ್ದೇವೆ.
ಇಮ್ಮೊರಾಲಿಟಿ,
ಜಾರತ್ವ,
ಸ್ಟ್ರೈಫ್,
ಜಗಳ,
ಜೆಲಸಿ,
ಹೊಟ್ಟೆ ಕಿಚ್ಚು,
ಔಟ್ಬರ್ಸ್ಟ್ ಆಫ್ ಆಂಗರ್,
ಸಿಟ್ಟು, ಕಕ್ಷಭೇದ,
ಮೆನಿ ಥಿಂಗ್ಸ್ ಲೈಕ್ ದಟ್ ಮೆನ್ಷನ್ ಇನ್ ದೋಸ್ ವರ್ಸಸ್, ಸಾರ್ಸರಿ ಎಕ್ಸೆಟ್ರಾ,
ಮಾಟ, ಇಂತಹ ಅನೇಕ ಕಾರ್ಯಗಳ ಕುರಿತು ಆ ವಚನದಲ್ಲಿ ವಿವರಿಸಲ್ಪಟ್ಟಿದೆ.
ವಿ ಅಂಡರ್ಸ್ಟ್ಯಾಂಡ್ ದಟ್ ಅ ಟ್ರೂ ಕ್ರಿಶ್ಚಿಯನ್, ಅ ಸ್ಪಿರಿಚುವಲ್ ಪರ್ಸನ್ ಕ್ಯಾನ್ ನೆವರ್ ಇಂಡಲ್ಜ್ ಇನ್ ದೀಸ್ ಸಿನ್ಸ್.
ನಾವು ಅರ್ಥ ಮಾಡಿಕೊಳ್ಳುತ್ತೇವೆ, ನಿಜವಾದ ಕ್ರೈಸ್ತನು ಅಂದರೆ ಆತ್ಮಿಕ ಮನುಷ್ಯನು ಈ ಒಂದು ಪಾಪಗಳಿಗೆ ಒಳಪಡುವುದಿಲ್ಲ ಎಂಬುದಾಗಿ.
ದೀಸ್ ಆರ್ ನೋನ್ ಅಸ್ ಸಿನ್ಸ್, ದೀಸ್ ವರ್ಕ್ಸ್ ಆರ್ ಸೋ ಆಬ್ವಿಯಸ್ಲಿ ಸಿನ್ಫುಲ್ ದಟ್ ಇಟ್ ಬಿ ಡಿಫಿಕಲ್ಟ್ ಫಾರ್ ಅ ಬಿಲೀವರ್ ಟು ಪ್ರಾಕ್ಟಿಸ್ ಎನಿ ಆಫ್ ದೆಮ್ ವಿಥೌಟ್ ಬೀಂಗ್ ಡೀಪ್ಲಿ ಕನ್ವಿಕ್ಟೆಡ್ ಇನ್ ಹಿಸ್ ಕಾನ್ಶಿಯನ್ಸ್.
ಇವೆಲ್ಲವೂ ಪಾಪಗಳಾಗಿವೆ, ಆದರೆ ಮನಸ್ಸಾಕ್ಷಿಗೆ ಗೊತ್ತಾಗದ ಹಾಗೆ ಇರುವಂತಹ ಪಾಪಗಳೇನಲ್ಲ.
ಅಂಡ್ ಸೊ ಇನ್ ಅ ಸೆನ್ಸ್ ದೇ ಆರ್ ನಾಟ್ ಡೇಂಜರಸ್ ಇನ್ ದ ಸೆನ್ಸ್ ಆಫ್ ಲೀಡಿಂಗ್ ಅಸ್ ಅ ಸ್ಟ್ರೇ.
ನಮ್ಮನ್ನು ದಾರಿ ತಪ್ಪಿ ನಡೆಸುವಂತಹ ಪಾಪಗಳೇನಲ್ಲ ಇವು.
ದೇ ಆರ್ ಈವಿಲ್, ಬಟ್ ಒನ್ ಗುಡ್ ಥಿಂಗ್ ಇಸ್ ದಟ್ ವೆನ್ ವಿ ಫಾಲ್ ಇನ್ ಟು ಎನಿ ಆಫ್ ದೆಮ್ ವಿ ಆರ್ ಅವೇರ್ ಆಫ್ ಇಟ್ ಬಿಕಾಸ್ ಅವರ್ ಕಾನ್ಶಿಯನ್ಸ್ ಟೆಲ್ಸ್ ಅಸ್ ಇಮಿಡಿಯೇಟ್ಲಿ.
ಅವು ಕೆಟ್ಟವುಗಳಾಗಿವೆ, ಆದರೆ ಈ ಪಾಪಗಳಲ್ಲಿ ನಾವು ಬಿದ್ದಾಗ ನಮ್ಮ ಮನಸ್ಸಾಕ್ಷಿಯು ನಮಗೆ ತೋರಿಸಿಕೊಡುತ್ತದೆ ನಾವು ಬಿದ್ದಿದ್ದೇವೆ ಈ ಪಾಪಗಳಲ್ಲಿ ಎಂಬುದಾಗಿ. ಆಗ ನಾವು ಎಚ್ಚೆತ್ತುಕೊಳ್ಳುತ್ತೇವೆ.
ಈವನ್ ಅ ವರ್ಲ್ಡ್ ದಿ ಅನ್ಕನ್ವರ್ಟೆಡ್ ಪರ್ಸನ್ಸ್ ಕಾನ್ಶಿಯನ್ಸ್ ವುಡ್ ಟ್ರಬಲ್ ಹಿಮ್ ಅಬೌಟ್ ಇಮ್ಮೊರಾಲಿಟಿ ಅಂಡ್ ಥಿಂಗ್ಸ್ ಲೈಕ್ ದಟ್.
ಒಬ್ಬ ಪರಿವರ್ತನೆ ಹೊಂದದೇ ಇರುವಂತಹ ಲೋಕದ ವ್ಯಕ್ತಿಯೂ ಕೂಡ ಜಾರತ್ವದಲ್ಲಿ ಬಿದ್ದಾಗ ಹಾಗೂ ಇತರೆ ಪಾಪಗಳಲ್ಲಿ ಬಿದ್ದಾಗ ಆತನಿಗೆ ಮನಸ್ಸಾಕ್ಷಿಯು ತೋರಿಸಿಕೊಡುತ್ತದೆ.
ಬಟ್ ಡೆಡ್ ವರ್ಕ್ಸ್ ಆರ್ ಮೋರ್ ಡಿಸೀಟ್ಫುಲ್.
ಆದರೆ ನಿರ್ಜೀವ ಕಾರ್ಯಗಳು ವಂಚಿಸುವಂತವುಗಳಾಗಿವೆ.
ದ ನ್ಯೂ ಟೆಸ್ಟಮೆಂಟ್ ಆಲ್ಸೋ ಸ್ಪೀಕ್ಸ್ ಅಬೌಟ್ ಡೆಡ್ ವರ್ಕ್ಸ್.
ಹೊಸ ಒಡಂಬಡಿಕೆಯು ಸತ್ತ ಕಾರ್ಯಗಳ ಬಗ್ಗೆ ಮಾತನಾಡುತ್ತದೆ.
ಇನ್ Hebrews 6:1 ಫಾರ್ ಎಕ್ಸಾಂಪಲ್ ಇಟ್ ಸೇಸ್ ವಿ ಹ್ಯಾವ್ ಟು ರಿಪೆಂಟ್ ಫ್ರಮ್ ಡೆಡ್ ವರ್ಕ್ಸ್.
ಹಿಬ್ರಿಯ ಪತ್ರಿಕೆ 6:1 ವಚನದಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನಿರ್ಜೀವ ಕರ್ಮಗಳಿಂದ ನಾವು ಮಾನಸಾಂತರ ಪಡಬೇಕು ಎಂಬುದಾಗಿ.
ನೌ ಇನ್ ದಿ ಓಲ್ಡ್ ಟೆಸ್ಟಮೆಂಟ್ ದೇರ್ ಇಸ್ ನೋ ಸಚ್ ಥಿಂಗ್ ಇಸ್ ಡೆಡ್ ವರ್ಕ್ಸ್. ಯು ಐದರ್ ಹ್ಯಾವ್ ಗುಡ್ ವರ್ಕ್ಸ್ ಆರ್ ಬ್ಯಾಡ್ ವರ್ಕ್ಸ್.
ಹಳೆ ಒಡಂಬಡಿಕೆಯಲ್ಲಿ ಸತ್ತ ಕಾರ್ಯಗಳು ಎಂಬುದಾಗಿರಲಿಲ್ಲ, ಅಲ್ಲಿ ಒಳ್ಳೆ ಕಾರ್ಯಗಳು ಎಂಬುದಾಗಿತ್ತು ಮತ್ತು ಕೆಟ್ಟ ಕಾರ್ಯಗಳು ಎಂಬುದಾಗಿ ಮಾತ್ರ ಇತ್ತು.
ದೇರ್ ವಾಸ್ ಓನ್ಲಿ ಗುಡ್ ಅಂಡ್ ಈವಿಲ್.
ಅಲ್ಲಿ ಒಳ್ಳೆಯದು ಮತ್ತು ಕೆಟ್ಟ ಕಾರ್ಯಗಳು ಅಂತ ಮಾತ್ರ ಇತ್ತು.
ಬಟ್ ಇನ್ ದ ನ್ಯೂ ಟೆಸ್ಟಮೆಂಟ್ ವಿ ಹ್ಯಾವ್ ಗುಡ್ ವರ್ಕ್ಸ್, ಈವಿಲ್ ವರ್ಕ್ಸ್ ಅಂಡ್ ಡೆಡ್ ವರ್ಕ್ಸ್.
ಆದರೆ ಹೊಸ ಒಡಂಬಡಿಕೆಯಲ್ಲಿ ಒಳ್ಳೆ ಕಾರ್ಯಗಳು ಮತ್ತು ಕೆಟ್ಟ ಕಾರ್ಯಗಳ ಜೊತೆಗೆ ಸತ್ತ ಕಾರ್ಯಗಳು ಸಹ ಇವೆ.
ಗುಡ್ ವರ್ಕ್ಸ್ ಆರ್ ವರ್ಕ್ಸ್ ದಟ್ ಪ್ಲೀಸ್ ಗಾಡ್.
ಒಳ್ಳೆಯ ಕಾರ್ಯಗಳು ದೇವರನ್ನ ಮೆಚ್ಚಿಸುವ ಸಲುವಾಗಿ ಇವೆ.
ಈವಿಲ್ ವರ್ಕ್ಸ್ ಆರ್ ದ ವರ್ಕ್ಸ್ ವಿಚ್ ವಿ ಜಸ್ಟ್ ಮೆನ್ಷನ್ ಫ್ರಮ್ Galatians 5:19, ದ ವರ್ಕ್ಸ್ ಆಫ್ ದ ಫ್ಲೆಶ್.
ಕೆಟ್ಟ ಕಾರ್ಯಗಳು Galatians 5:19 ಹೇಳೋ ಪ್ರಕಾರ ಅವು ಶರೀರ ಭಾವದ ಕರ್ಮಗಳಾಗಿವೆ.
ವಾಟ್ ಆರ್ ಡೆಡ್ ವರ್ಕ್ಸ್ ದೆನ್?
ಹಾಗಾದರೆ ನಿರ್ಜೀವ ಕಾರ್ಯಗಳು ಏನು?
ಡೆಡ್ ವರ್ಕ್ಸ್ ಆರ್ ವರ್ಕ್ಸ್ ದಟ್ ಅಪಿಯರ್ ಗುಡ್ ಎಕ್ಸ್ಟರ್ನಲಿ.
ನಿರ್ಜೀವ ಕಾರ್ಯಗಳು ಹೊರಗಡೆ ನಾನು ಒಳ್ಳೆಯವನು ಎಂದು ತೋರಿಸಿಕೊಳ್ಳುವಂತದ್ದಾಗಿದೆ.
ಬಟ್ ದಟ್ ಸ್ಪ್ರಿಂಗ್ ಫ್ರಮ್ ಅ ಕರಪ್ಟ್ ಮೋಟಿವ್ ಆರ್ ಡನ್ ಫಾರ್ ದ ರಾಂಗ್ ರೀಸನ್.
ಅದು ತಪ್ಪಾದ ಕಾರಣಗಳಿಂದ ಹಾಗೂ ಭ್ರಷ್ಟ ಉದ್ದೇಶಗಳಿಂದ ಕೂಡಿದ್ದಾಗಿದೆ.
ಅಂಡ್ ದೇರ್ಫೋರ್ ದೇ ಆರ್ ಲೈಕ್ ಎ ಫಿಲ್ತಿ ಗಾರ್ಮೆಂಟ್ ಇನ್ ಗಾಡ್ಸ್ ಐಸ್.
ಅದಕ್ಕಾಗಿ ಆ ಕಾರ್ಯಗಳು ದೇವರ ದೃಷ್ಟಿಯಲ್ಲಿ ಹೊಲಸು ಕಾರ್ಯಗಳಾಗಿವೆ.
ಇಟ್ಸ್ ಲೈಕ್ ಇಫ್ ಎ ಪರ್ಸನ್ ಹೂ ಇಸ್ ಫಿಲ್ಡ್ ವಿತ್ ಲೆಪ್ರಸಿ ಗೇವ್ ಯು ಅ ಫಸ್ಟ್ ಕ್ಲಾಸ್ ಆಪಲ್ ಟು ಈಟ್ ವಿತ್ ಹಿಸ್ ಲೆಪ್ರಸ್ ಹ್ಯಾಂಡ್.
ಅದು ಯಾವ ರೀತಿಯಪ್ಪ ಅಂದ್ರೆ, ಒಬ್ಬ ಕುಷ್ಠರೋಗವನ್ನ ಹೊಂದಿರುವಂತಹ ಒಬ್ಬ ವ್ಯಕ್ತಿಯು ತನ್ನ ಕೈಯಿಂದ ಒಳ್ಳೆಯ ಸೇಬು ಹಣ್ಣನ್ನ ಕೊಡುವಂತದ್ದಕ್ಕೆ ಸಮವಾಗಿದೆ.
ವುಡ್ ಯು ಟೇಕ್ ಇಟ್ ಅಂಡ್ ಈಟ್ ಇಟ್?
ನೀವು ಅದನ್ನ ತೆಗೆದುಕೊಂಡು ತಿಂತೀರಾ?
ದಿ ಆಪಲ್ ಮೇ ಬಿ ಗುಡ್, ಬಟ್ ದೇ ಆರ್ ಕಂಟಾಮಿನೇಟೆಡ್ ವಿತ್ ದ ಜರ್ಮ್ಸ್ ಆಫ್ ಲೆಪ್ರಸಿ ದಟ್ ಆರ್ ಇನ್ ದಟ್ ಪರ್ಸನ್ಸ್ ಹ್ಯಾಂಡ್.
ಆ ಸೇಬು ಹಣ್ಣು ಒಳ್ಳೆಯದಾಗಿರಬಹುದು, ಆದರೆ ಆ ಕುಷ್ಠರೋಗವನ್ನು ಹೊಂದಿರುವಂತಹ ವ್ಯಕ್ತಿಯ ಕೈಯಲ್ಲಿ ಮಲಿನಗೊಂಡಿರುವಂತಹ ಸೂಕ್ಷ್ಮ ವೈರಾಣುಗಳು ಇರುತ್ತವೆ.
ಇಟ್ಸ್ ದ ಸೇಮ್ ವೇ ವೆನ್ ವಿ ಆಫರ್ ಅ ಗುಡ್ ಥಿಂಗ್ ಟು ಗಾಡ್ ಬಟ್ ಕಂಟಾಮಿನೇಟೆಡ್ ವಿತ್ ಅ ರಾಂಗ್ ಮೋಟಿವ್.
ಅದೇ ರೀತಿ ನಾವು ದೇವರಿಗೆ ಒಳ್ಳೆಯ ಸಂಗತಿಗಳನ್ನು ಮಾಡುವಾಗ ಅದರ ಹಿಂದೆ ತಪ್ಪಾದ ಉದ್ದೇಶಗಳು ಮತ್ತು ತಪ್ಪಾದ ಕಾರಣಗಳನ್ನು ಹೊಂದಿರಬಹುದು.
ಇಟ್ ಕುಡ್ ಬಿ ಪ್ರೇಯರ್,
ಅದು ಪ್ರಾರ್ಥನೆಯಾಗಿರಬಹುದು.
ಯು ಕುಡ್ ಸಿಂಗ್ ಅ ಸೋಲೋ ಇನ್ ಅ ಕ್ರಿಶ್ಚಿಯನ್ ಮೀಟಿಂಗ್ ಅಂಡ್ ಯುವರ್ ಏಮ್ ಮೇ ಬಿ ಟು ಗೆಟ್ ಆನರ್ ಫಾರ್ ಯುವರ್ ಸೆಲ್ಫ್.
ಕ್ರೈಸ್ತ ಕೂಟಗಳಲ್ಲಿ ನೀವು ಕ್ರೈಸ್ತ ಗೀತೆಗಳನ್ನು ಹಾಡಬಹುದು, ಯಾಕೆಂದ್ರೆ ನಿಮಗೆ ನೀವು ಗೌರವವನ್ನು ಸಂಪಾದಿಸಿಕೊಳ್ಳುವ ಸಲುವಾಗಿ.
ವೆಲ್, ವಾಟ್ಸ್ ದಟ್? ಗುಡ್ ವರ್ಕ್ ಆರ್ ಬ್ಯಾಡ್ ವರ್ಕ್? ಇಟ್ಸ್ ಅ ಡೆಡ್ ವರ್ಕ್.
ಒಳ್ಳೆಯದು, ಅದು ಒಳ್ಳೆ ಕೆಲಸನ ಅಥವಾ ಕೆಟ್ಟ ಕೆಲಸನ, ಅದು ನಿರ್ಜೀವ ಕಾರ್ಯವಾಗಿದೆ.
ಅಂಡ್ ಇಟ್ಸ್ ಇಂಪಾರ್ಟೆಂಟ್ ಫಾರ್ ಅಸ್ ಟು ಅಂಡರ್ಸ್ಟ್ಯಾಂಡ್ ದಿಸ್.
ಇದನ್ನ ಅರ್ಥ ಮಾಡಿಕೊಳ್ಳುವಂತದ್ದು ನಮಗೆ ತುಂಬಾ ಮುಖ್ಯವಾಗಿದೆ.
ಇಟ್ಸ್ ವೆಲ್ ನೋನ್ ಅಮಂಗ್ ಬಿಲೀವರ್ಸ್ ದಟ್ ದಿ ಬ್ಲಡ್ ಆಫ್ ಜೀಸಸ್ ಕ್ಲೆನ್ಸಸ್ ಅಸ್ ಫ್ರಮ್ ಆಲ್ ಸಿನ್.
ನಮಗೆ ಗೊತ್ತಿರುವಂತಹ ವಚನ ಏನಪ್ಪಾ ಅಂದ್ರೆ, ಕ್ರಿಸ್ತ ಯೇಸುವಿನ ರಕ್ತವು ನಮ್ಮ ಎಲ್ಲಾ ಪಾಪಗಳನ್ನು ತೊಳೆಯಲ್ಪಟ್ಟಿದೆ ಎಂಬುದಾಗಿ.
1 John 1:7
ಒಂದು ಯೋಹಾನ 1:7 ವಚನದಲ್ಲಿ ಹೇಳಲ್ಪಟ್ಟಿದೆ ಈ ರೀತಿಯಾಗಿ.
ಬಟ್ ವಾಟ್ ಇಸ್ ನಾಟ್ ಸೋ ವೆಲ್ ನೋನ್ ಇಸ್ ದಟ್ ಇನ್ Hebrews 9:14
ಆದ್ರೆ ಗೊತ್ತಿಲ್ಲದೆ ಇರುವಂತಹ ವಚನ ಯಾವ್ದಪ್ಪ ಅಂದ್ರೆ, ಹಿಬ್ರಿಯ ಪತ್ರಿಕೆ 9:14
ಇಟ್ ಸೇಸ್ ದ ಬ್ಲಡ್ ಆಫ್ ಕ್ರೈಸ್ಟ್ ಮಸ್ಟ್ ಆಲ್ಸೋ ಕ್ಲೆನ್ಸ್ ಅಸ್ ಫ್ರಮ್ ಡೆಡ್ ವರ್ಕ್ಸ್ ಬಿಫೋರ್ ವಿ ಕ್ಯಾನ್ ಸರ್ವ್ ದ ಲಿವಿಂಗ್ ಗಾಡ್ ರೈಟ್.
ಅಲ್ಲಿ ಹೇಳತ್ತೆ, ನಾವು ಜೀವವುಳ್ಳಂತ ದೇವರಿಗೆ ಸೇವೆ ಮಾಡುವ ಮೊದಲು ಕ್ರಿಸ್ತ ಯೇಸುವಿನ ರಕ್ತವು ನಮ್ಮನ್ನು ಸತ್ಯ ಕಾರ್ಯಗಳಿಂದ ತೊಳೆಯಲ್ಪಡುತ್ತದೆ ಎಂಬುದಾಗಿ.
ಸೊ ವಾಟ್ ಇಸ್ ದ ಬ್ಲಡ್ ಆಫ್ ಕ್ರೈಸ್ಟ್ ಕ್ಲೆನ್ಸ್ ಅಸ್ ಫ್ರಮ್?
ಹಾಗಾಗಿ ಕ್ರಿಸ್ತ ಯೇಸುವಿನ ರಕ್ತವು ನಮ್ಮನ್ನು ಎದರಿಂದ ತೊಳೆಯಲ್ಪಡುತ್ತದೆ?
ನಾಟ್ ಓನ್ಲಿ ಸಿನ್, ಇಟ್ ಮಸ್ಟ್ ಆಲ್ಸೋ ಕ್ಲೆನ್ಸ್ ಅಸ್ ಫ್ರಮ್ ಡೆಡ್ ವರ್ಕ್ಸ್.
ಕೇವಲ ಪಾಪವನ್ನು ಮಾತ್ರ ಅಲ್ಲ, ಅದು ಸತ್ತ ಕಾರ್ಯಗಳನ್ನು ಸಹ.
ಅಂಡ್ ದೇರ್ಫೋರ್ ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್ for us to have a very clear understanding as to what dead works are.
ಹಾಗಾಗಿ ಇದು ಒಂದು ಬಹುಮುಖ್ಯವಾಗಿದೆ, ಸತ್ತ ಕಾರ್ಯಗಳು ಏನು ಎಂಬುವಂತದ್ದನ್ನು ಅರ್ಥ ಮಾಡಿಕೊಳ್ಳುವಂತದ್ದು ಬಹುಮುಖ್ಯವಾಗಿದೆ.
So let's look at some of the type of works which we could call our dead works.
ಹಾಗಾಗಿ ಇವುಗಳನ್ನು ನೋಡಿಕೊಳ್ಳೋಣ. ಸತ್ತ ಕಾರ್ಯಗಳು ಎಂಬುದಾಗಿ ನಾವು ಕರೆಯಲ್ಪಡೋದಾದ್ರೆ ಆ ಕಾರ್ಯಗಳು ಯಾವುವು ಎಂಬುದಾಗಿ.
First of all, dead works are works done without any joy.
ಮೊದಲನೆಯದಾಗಿ ಸತ್ತ ಕಾರ್ಯಗಳು ಅಂದ್ರೆ ನಾವು ಯಾವುದೇ ಕಾರ್ಯಗಳನ್ನ ಸಂತೋಷವಿಲ್ಲದೆ ಮಾಡುವಂತದ್ದಾಗಿದೆ.
In other words, works done out of compulsion or necessity or because of the fear of punishment or something like that.
ಅಥವಾ ಮತ್ತೊಂದು ರೀತಿಯಲ್ಲಿ ಬಲಾತ್ಕಾರವಾಗಿ ಅಥವಾ ಮಾಡಬೇಕಲ್ಲ ಅಂತ ಅಥವಾ ದಂಡನೆಯ ಭಯದಿಂದ ಮಾಡುವಂತದ್ದಾಗಿದೆ.
You know, you can get your son, for example, to obey you, to do his homework when he wants to play out in the field.
ಉದಾಹರಣೆಗೆ, ನಿಮ್ಮ ಮಗನು ಮೈದಾನದಲ್ಲಿ ಆಟ ಆಡಲು ಬಯಸಿದಾಗ ಹೋಮ್ವರ್ಕ್ ಮಾಡುವಂತೆ ಅವನನ್ನು ನೀವು ಕರೆದಾಗ ಅವನು ನಿಮಗೆ ವಿಧೇಯನಾಗಬೇಕು ಎಂದು ಅಂದುಕೊಳ್ಳುತ್ತೀರಲ್ವಾ?
But you force him to come in with the threat of punishing him with a cane if he doesn't listen.
ಆ ಮಗು ನಿಮ್ಮ ಬಳಿಗೆ ಬರುತ್ತೆ, ನಿಮಗೆ ವಿಧೇಯರಾಗುತ್ತೆ ಯಾಕೆಂದ್ರೆ ನೀವು ಬೆತ್ತದಿಂದ ಹೊಡಿತೀರಾ ಅಂತ.
And he sits down with a grumpy face at his table and does his homework.
ಆ ಮಗು ಬೇಸರದ ಮುಖದಲ್ಲಿ ಬಂದು ಮೇಜಿನ ಮೇಲೆ ಹೋಮ್ವರ್ಕ್ ಅನ್ನ ಮಾಡುತ್ತೆ.
He is not doing it with joy, but he is doing it.
ಅದು ಸಂತೋಷದಿಂದ ಮಾಡ್ತಾ ಇರೋದಿಲ್ಲ, ಆದ್ರೆ ಮಾಡ್ತಾ ಇರತ್ತಷ್ಟೇ.
The homework is a good thing to do, but it's done out of compulsion.
ಹೋಮ್ವರ್ಕ್ ಮಾಡುವಂತದ್ದು ಒಳ್ಳೆ ಸಂಗತಿ, ಆದ್ರೆ ಅದು ಬಲಾತ್ಕಾರದಿಂದ ಮಾಡುವಂತದ್ದಾಗಿದೆ.
It's the way a lot of people pay their tithes.
ಅದೇ ರೀತಿ ಅನೇಕ ಕ್ರೈಸ್ತರು ತಮ್ಮ ದಶಮಾಂಶವನ್ನ ಅರ್ಪಿಸ್ತಾರೆ ದೇವರಿಗೆ.
They don't do it joyfully.
ಅದನ್ನ ಸಂತೋಷದಿಂದ ಮಾಡೋದಿಲ್ಲ ಅವರು.
They do it because they're told by some pastor that if they don't do it they'll be punished, they may get sickness in their home and they may have to give it to the doctor or the hospital if they don't give it to God.
ಯಾಕೆಂದ್ರೆ ಅವರು ಯಾಕೆ ದಶಮಾಂಶವನ್ನ ಅನೇಕ ಕ್ರೈಸ್ತರು ಕೊಡ್ತಾರೆ ಅಂದ್ರೆ ಅವರ ಪಾಸ್ಟರ್ಗಳು ಈ ರೀತಿಯಾಗಿ ಹೇಳಿರ್ತಾರೆ, ನೀವು ದೇವರಿಗೆ ದಶಮಾಂಶವನ್ನ ಕೊಡಲಿಲ್ಲ ಅಂದ್ರೆ ನೀವು ಅನಾರೋಗ್ಯಸ್ಥರಾಗಿ ಆಸ್ಪತ್ರೆಗೆ ಹೋಗಿ ವೈದ್ಯರಿಗೆ ಹಣವನ್ನ ಕೊಡಬೇಕಾಗತ್ತೆ, ದೇವರು ನಿಮ್ಮನ್ನಿಲ್ಲಾಂದ್ರೆ ಶಿಕ್ಷಿಸ್ತಾರೆ ಎಂಬುದಾಗಿ ಹೇಳಿಸಲ್ಪಟ್ಟಿರ್ತಾರೆ.
They pay their tithes.
ಅವರು ಭಯದಿಂದ ತಮ್ಮ ದಶಮಾಂಶವನ್ನ ದೇವರಿಗೆ ಅರ್ಪಿಸಿರುತ್ತಾರೆ.
But do you think God is interested in all these psychological techniques by which people are forced to give their money? Far from it.
ಆದ್ರೆ ದೇವರು ಇದನ್ನ ಬಯಸ್ತಾನೆ ಅಂದ್ಕೊಂಡ್ರ ಈ ರೀತಿಯ ಮಾನಸಿಕವಾದಂತಹ ತಂತ್ರಗಳನ್ನ ಬಳಸೋದ್ರ ಮುಖಾಂತರ ಕೊಡೋದ್ ರೀತಿಯಲ್ಲಿ ಇಲ್ಲ, ದೇವರು ಅದನ್ನ ಬಯಸೋದಿಲ್ಲ.
These are the techniques of manipulators of Christians.
ಈ ಒಂದು ತಂತ್ರಗಾರಿಕೆಯನ್ನ ಅನೇಕ ಕ್ರೈಸ್ತರು ಹೊಂದಿದ್ದಾರೆ.
God, the Bible says in 2 Corinthians 9:7 concerning giving, God loves a cheerful giver.
2 Corinthians 9:7 ದೇವರು ಕೊಡುವಂತದ್ದರ ವಿಷಯವಾಗಿ ಈ ರೀತಿಯಾಗಿ ಹೇಳಿದ್ದಾರೆ, ಸಂತೋಷವಾಗಿ ಕೊಡುವವನ ಮೇಲೆ ನನಗೆ ಪ್ರೀತಿಯುಂಟು ಎಂಬುದಾಗಿ.
In everything, God wants cheerfulness.
ಪ್ರತಿಯೊಂದರಲ್ಲೂ ದೇವರು ಬಯಸುವಂತದ್ದೇನಪ್ಪಾ ಅಂದ್ರೆ ನಾವು ಸಂತೋಷದಿಂದ ಮಾಡಬೇಕು ಎಂಬುದಾಗಿ.
The Bible says in not so well known verse.
ಸತ್ಯವೇದವು ಹೇಳುತ್ತದೆ, ಅನೇಕರು ಈ ವಚನವನ್ನ ಅರಿತಿಲ್ಲ.
I don't know how many of you know this verse. In Isaiah 64:5, there it says that God meets with those who rejoice in doing righteousness.
ಈ ಒಂದು ವಚನವನ್ನ ಯಾರು ಕೂಡ ಸರಿಯಾಗಿ ನೋಡಿಕೊಂಡಿಲ್ಲ ಅಂತ ನಾನು ಅಂದ್ಕೊಳ್ತೇನೆ. ಅದ್ಯಾವ್ದಪ್ಪ ಅಂದ್ರೆ ಯೆಶಾಯ 64:5 ಈ ರೀತಿಯಾಗಿ ಹೇಳುತ್ತದೆ, ಸಂತೋಷಪಟ್ಟ ನೀತಿಯನ್ನು ಕೈಕೊಳ್ಳುವವನನ್ನು ದೇವರು ಸಂಧಿಸುತ್ತಾರೆ ಎಂಬುದಾಗಿ.
Not just those who do righteousness. It says here, thou dost meet him who rejoices in doing righteousness.
ಇಲ್ಲಿ ದೇವರು ಈ ರೀತಿಯಾಗಿ ಹೇಳಲಿಲ್ಲ, ನೀತಿಯನ್ನು ಮಾಡುವಂತವನನ್ನ ನಾನು ಸಂಧಿಸ್ತೇನೆ ಅಂತ. ಸಂತೋಷಪಟ್ಟ ನೀತಿಯನ್ನು ಕೈಕೊಳ್ಳುವವನು ನನ್ನನ್ನು ಸಂಧಿಸ್ತೇನೆ ಎಂಬುದಾಗಿ ದೇವರು ಹೇಳಿದರು.
Let me show you another verse in the book of Deuteronomy and chapter 28 and verse 47 to 48.
ನಾನು ನಿಮಗೆ ಮತ್ತೊಂದು ವಚನವನ್ನ ತೋರಿಸ್ಕೊಡ್ತೇನೆ, ಅದು ಎಲ್ಲಿದೆ ಅಂದ್ರೆ ಧರ್ಮೋಪದೇಶ ಕಾಂಡ 28:47-48 ವಚನದಲ್ಲಿ ಹೇಳುತ್ತದೆ.
There the Lord was telling the Israelites why they were being punished or why they would be punished in a future day.
ಅಲ್ಲಿ ದೇವರು ಇಸ್ರಾಯೇಲರಿಗೆ ಹೇಳೋದೇನಪ್ಪ ಅಂದ್ರೆ ಯಾಕೆ ಅವರು ಅಲ್ಲಿ ಶಿಕ್ಷಿಸಲ್ಪಟ್ಟರು, ಯಾಕೆ ಅವರು ಭವಿಷ್ಯದಲ್ಲಿ ದೇವರಿಂದ ಶಿಕ್ಷೆಗೆ ಒಳಗಾದರು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
He said there, Moses was telling them, because you did not serve the Lord your God with joy and with a glad heart for the abundance of all the things that he gave you, Deuteronomy 28:48, therefore you shall serve your enemies.
ಅಲ್ಲಿ ಮೋಶೆಯು ಇಸ್ರಾಯೇಲರಿಗೆ ಈ ರೀತಿಯಾಗಿ ಹೇಳುತ್ತಾನೆ, ನಿಮ್ಮ ದೇವರಾದ ಯೆಹೋವನು ನಿಮಗೆ ಹೆಚ್ಚಾದ ಆಶೀರ್ವಾದವನ್ನ ಕೊಟ್ಟನು, ಆದರೆ ನೀವು ಸಂತೋಷ ಮತ್ತು ಉಪಕಾರದ ಹೃದಯದಿಂದ ಆತನ ಸೇವೆಯನ್ನು ಮಾಡಲಿಲ್ಲ, ಆದುದರಿಂದ ಆತನು ನಿಮ್ಮ ವೈರಿಗಳ ಸೇವೆ ಮಾಡುವಂತೆ ಅನುಮತಿಸಿದನು ಎಂಬುದಾಗಿ ಮೋಶೆ ಇಸ್ರಾಯೇಲರಿಗೆ ಹೇಳುತ್ತಾನೆ.
So why did the Lord send the Israelites to become slaves at different times in their history?
ಯಾಕೆ ದೇವರು ಇಸ್ರಾಯೇಲರನ್ನ ತಮ್ಮ ವೈರಿಗಳ ಕೆಳಗೆ ಸೇವೆ ಮಾಡುವಂತೆ ಅನುಮತಿಸಿದನು?
It was because they didn't serve the Lord with joy.
ಯಾಕೆಂದ್ರೆ ಅವರು ದೇವರನ್ನ ಸಂತೋಷದಿಂದ ಸೇವೆ ಮಾಡದೇ ಇದ್ದಿದ್ದಕ್ಕಾಗಿ.
The kingdom of God is not just righteousness. Romans 14 and verse 17 makes that very, very clear.
ದೇವರ ರಾಜ್ಯವು ಕೇವಲ ನೀತಿಯಲ್ಲ, ರೋಮಾಪುರದವರ ಪತ್ರಿಕೆ 14:17 ಸ್ಪಷ್ಟವಾಗಿ ಹೇಳಲ್ಪಟ್ಟಿದೆ. ಇದು
ದ ಕಿಂಗ್ಡಮ್ ಆಫ್ ಗಾಡ್ ಕನ್ಸಿಸ್ಟ್ ಆಫ್ ರೈಚಸ್ನೆಸ್ ಅಲಾಂಗ್ ವಿತ್ ಪೀಸ್ ಅಂಡ್ ಜಾಯ್ ಇನ್ ದ ಹೋಲಿ ಸ್ಪಿರಿಟ್.
ಅಲ್ಲಿ ದೇವರ ರಾಜ್ಯ ಏನಂತ ಇದೆ ಅಂತಂದ್ರೆ ನೀತಿಯು, ಸಮಾಧಾನವು ಮತ್ತು ಪವಿತ್ರಾತ್ಮನಿಂದ ಉಂಟಾಗುವ ಸಂತೋಷವು ಎಂಬುದಾಗಿ.
ಸೊ ಇನ್ ಅದರ್ ವರ್ಡ್ಸ್, ಇಫ್ ಯು ಜಸ್ಟ್ ಡೂ ರೈಚಸ್ನೆಸ್ ವಿದೌಟ್ ದ ಜಾಯ್ ಆಫ್ ದ ಹೋಲಿ ಸ್ಪಿರಿಟ್, ಯು ಆರ್ ನಾಟ್ ರಿಯಲಿ ಸರ್ವಿಂಗ್ ದ ಕಿಂಗ್ಡಮ್ ಆಫ್ ಗಾಡ್.
ಉದಾಹರಣೆಗೆ ನೀವು ನೀತಿಯನ್ನ ಸಂತೋಷವಿಲ್ಲದೆ ನೀವು ಏನಾದರೂ ಮಾಡ್ತಾ ಇದ್ರಿ ಅಂದ್ರೆ ನೀವು ದೇವರನ್ನ ಸಂತೋಷವಾಗಿ ಸೇವೆ ಮಾಡ್ತಾ ಇಲ್ಲ ಎಂಬುದಾಗಿ ಅದರ ಅರ್ಥವಾಗಿದೆ.
ಯು ಆರ್ ಜಸ್ಟ್ ಫುಲ್ಫಿಲಿಂಗ್ ಯುವರ್ ಲೀಗಲಿಸ್ಟಿಕ್ ರಿಕ್ವೈರ್ಮೆಂಟ್.
ನೀವು ಕೇವಲ ಧಾರ್ಮಿಕ ಅಗತ್ಯತೆಗಳನ್ನ ಪೂರೈಸುತ್ತಿರ್ತೀರಷ್ಟೇ.
ಅಂಡ್ ಯು ಕ್ಯಾನ್ ಬಿ ರಿಲಿಜಿಯಸ್ ಬಟ್ ನಾಟ್ ಸ್ಪಿರಿಚುವಲ್.
ನೀವು ಧಾರ್ಮಿಕರಾಗಿರಬಹುದು ಆದ್ರೆ ಆತ್ಮಿಕರಾಗಿರೋದಿಲ್ಲ.
ಸ್ಪಿರಿಚುವಲ್ ಮ್ಯಾನ್ ಇಸ್ ಎ ಮ್ಯಾನ್ ಹೂ ಹಸ್ ಡಿಸರ್ನ್ಡ್ ಡೆಡ್ ವರ್ಕ್ಸ್ ಅಂಡ್ ರಿಪೆಂಟೆಡ್ ಆಫ್ ದೋಸ್ ಡೆಡ್ ವರ್ಕ್ಸ್ ಅಂಡ್ cleansed his heart from dead works through the blood of Christ.
Atmika manushyanu nirjeeva karyagalanna grahisikondu adarinda manasantara padtane mattu tanna hrudayadallina aa nirjeeva karyagalanna Christa Yesuvina raktadinda tholeyal padtane.
And the only ones who can bring delight and joy to the heart of God are those who do whatever they do with joy, with a cheerful heart.
Devara hrudayakke santosha taruvanta vyaktigalu yarappa andre ದೇವರಿಗೆ ಅವರು ಏನೇ ಮಾಡಿದರೂ ಕೂಡ ಅವರು ಸಂತೋಷದಿಂದ ಮತ್ತು ಯಥಾರ್ಥತೆಯಿಂದ ಮಾಡುವವರಾಗಿರುವಂತವರು.
Take this matter of tithing, which I just mentioned earlier.
ನಾನು ಹಿಂದೆ ಹೇಳಿದಂತ ದಶಮಾಂಶದ ವಿಚಾರದ ಕುರಿತು ಯೋಚಿಸಿರಿ.
This was a command under the old covenant.
ಹಳೆ ಒಡಂಬಡಿಕೆಯ ಕೆಳಗೆ ದಶಮಾಂಶ ಕೊಡುವಂತದ್ದು ಆಜ್ಞೆಯಾಗಿದೆ.
In fact, under the old covenant, in addition to your tithes, you have to give other offerings and sacrifices.
ಹಳೆ ಒಡಂಬಡಿಕೆಯಲ್ಲಿ ಈ ರೀತಿಯಾಗಿ ಹೇಳುತ್ತದೆ, ನೀವು ದಶಮಾಂಶದ ಜೊತೆಗೆ ಕೆಲವೊಂದು ಬಲಿಗಳನ್ನು ಅರ್ಪಿಸಬೇಕು ಎಂಬುದಾಗಿ ಅಲ್ಲಿ ಹೇಳಲ್ಪಟ್ಟಿದೆ.
You ultimately ended up giving about 15% or more of your income to God.
ಮತ್ತೊಂದು ಅರ್ಥದಲ್ಲಿ ನೀವು ದೇವರಿಗೆ ದಶಮಾಂಶ ಬಿಟ್ಟು ಶೇಕಡ 15% ನಿಮ್ಮ ಆದಾಯದಲ್ಲಿ ಕೊಡುವವರಾಗಿರ್ತೀರಿ ಹಳೆ ಒಡಂಬಡಿಕೆಯ ಕೆಳಗೆ.
But it's interesting that Jesus never commanded it.
ಆದರೆ ಆಸಕ್ತಿಕರ ವಿಷಯ ಏನಪ್ಪ ಅಂದ್ರೆ ಯೇಸು ಸ್ವಾಮಿ ಈ ರೀತಿಯಾಗಿ ಆಜ್ಞೆ ಮಾಡಲಿಲ್ಲ.
The only time he mentioned it is in Matthew 23 when he spoke to the Pharisees.
ಮತ್ತಾಯ 23ನೇ ಅಧ್ಯಾಯದಲ್ಲಿ ಯೇಸು ಸ್ವಾಮಿ ಫರಿಸಾಯರೊಟ್ಟಿಗೆ ಮಾತನಾಡುವಾಗ ಈ ಒಂದು ವಿಷಯವನ್ನ ಹೇಳಿದನು.
And that was the time when people were still under the law.
ಆ ಸಮಯದಲ್ಲಿ ಅನೇಕರು ಧರ್ಮಶಾಸ್ತ್ರದ ಕೆಳಗೆ ಅಂದರೆ ನಿಯಮದ ಕೆಳಗೆ ಜೀವಿಸುತ್ತಿದ್ದರು.
And he said, you ought to have done this but not neglected the other things.
ಆದ್ರೆ ಯೇಸುವಾಮಿ ಹೇಳಿದ್ರಪ್ಪ ಅಂದ್ರೆ ನೀವು ಇದನ್ನ ಮಾಡೋದು ತಪ್ಪಿಲ್ಲ, ಆದ್ರೆ ಬೇರೆದನ್ನು ಕೂಡ ತಪ್ಪಿಸ್ಕೋಬಾರದು ಎಂಬುದಾಗಿ, ನಿರ್ಲಕ್ಷ್ಯ ಮಾಡಬಾರದು ಎಂಬುದಾಗಿ ಹೇಳಿದನು.
But otherwise it was not a commandment that Jesus gave to people who had come under the new covenant.
ಆದ್ರೆ ಯೇಸು ಸ್ವಾಮಿ ಬಂದಾಗ ಹೊಸ ಒಡಂಬಡಿಕೆಯ ಕೆಳಗೆ ಹೊಸ ಆಜ್ಞೆಗಳನ್ನ ಕೊಟ್ಟನು.
And that is why after Acts chapter 2 you never find any command to tithe.
ಅದಕ್ಕಾಗಿ ಅಪೊಸ್ತಲರ ಕೃತ್ಯಗಳು ಎರಡನೇ ಅಧ್ಯಾಯದ ನಂತರ ದಶಮಾಂಶದ ಆಜ್ಞೆಯ ಕುರಿತು ನೀವೆಲ್ಲೂ ನೋಡೋದಿಲ್ಲ.
The only reference to it even is only in Hebrews 7 where it says Abraham tithed and gave his money to Melchizedek.
ಕೇವಲ ಉಲ್ಲೇಖಗಳು ಮಾತ್ರ ಇದೆ ಹಿಬ್ರಿಯ ಪತ್ರಿಕೆ ಏಳನೇ ಅಧ್ಯಾಯದಲ್ಲಿ ಕೊಟ್ಟಿರುವಂತ ದಶಮಾಂಶದ ಬಗ್ಗೆ ಉಲ್ಲೇಖ ಮಾತ್ರ ಇದೆ ಅಲ್ಲಿ.
Why?
ಯಾಕೆ?
Why is there no commandment to tithe in the new covenant?
ಹೊಸ ಒಡಂಬಡಿಕೆಯಲ್ಲಿ ದಶಮಾಂಶಕ್ಕೆ ಸಂಬಂಧಪಟ್ಟಂತ ಆಜ್ಞೆ ಏಕಿಲ್ಲ?
Because in the Old Testament the quantity you gave to God was important.
ಏಕೆಂದರೆ ಹಳೆ ಒಡಂಬಡಿಕೆಯಲ್ಲಿ ನೀವು ದೇವರಿಗೆ ಕೊಡುವಂತ ಪ್ರಮಾಣ ಬಹಳ ಮುಖ್ಯವಾಗಿತ್ತು.
In the New Testament the quality of your giving is what is more important.
ಹೊಸ ಒಡಂಬಡಿಕೆಯಲ್ಲಿ ನೀವು ಕೊಡುವಂತದ್ದರ ಗುಣಮಟ್ಟ ಬಹಳ ಮುಖ್ಯವಾಗಿರುತ್ತದೆ.
Not how much you give but how you give.
ಅದರರ್ಥ ನೀವು ಎಷ್ಟು ಕೊಡ್ತೀರಿ ಎಂಬುದಾಗಲ್ಲ ಹೇಗೆ ಕೊಡ್ತೀರಿ ಎಂಬುದಾಗಿ.
You understand the difference between how much you give and how you give?
ನೀವು ಈ ಒಂದು ವ್ಯತ್ಯಾಸವನ್ನು ಅರ್ಥಕೊಂಡ್ರ ಎಷ್ಟು ಕೊಡುವುದು ಮತ್ತು ಹೇಗೆ ಕೊಡುವುದು ಎಂಬುದಾಗಿ.
In the Old Testament it was a question of how much you gave.
ಹಳೆ ಒಡಂಬಡಿಕೆಯ ಸಮಯದಲ್ಲಿ ನೀವು ಎಷ್ಟು ಕೊಡ್ತೀರಾ ಎಂಬುವಂತದ್ದು ಮುಖ್ಯವಾಗಿತ್ತು.
If you didn't give 10% you have disobeyed.
ನೀವು ದಶಮಾಂಶವನ್ನು ಕೊಡಲಿಲ್ಲ ಅಂದ್ರೆ ನೀವು ಅವಿಧೇಯರಾಗ್ತಿದ್ರಿ.
In fact in the last page of the Old Testament Malachi chapter 3 verse 10 it says
ಹಳೆ ಒಡಂಬಡಿಕೆಯ ಕೊನೆಯ ಹಾಳೆಯಲ್ಲಿ ಮಲಾಖಿ ಮೂರನೇ ಅಧ್ಯಾಯ ಹತ್ತನೇ ವಚನದಲ್ಲಿ
ಯು ಆರ್ ರಾಬರ್ಸ್ ಗಾಡ್ ಸೇಸ್ ಯು ಹ್ಯಾವ್ ನಾಟ್ ಬ್ರಾಟ್ ದ ಟೈತ್ ಇನ್ ಟು ದ ಸ್ಟೋರ್ ಹೌಸ್ ಬ್ರಿಂಗ್ ದ ಟೈತ್ ಇನ್ ಅಂಡ್ ಸೀ ಹೌ ಐ ವಿಲ್ ಬ್ಲೆಸ್ ಯು.
ನೀವು ಕಳ್ಳತನ ಮಾಡುವವರು ನಿಮ್ಮ ವಸ್ತುಗಳ ಹತ್ತನೇ ಒಂದು ಅಂಶವನ್ನು ನನಗೆ ತೆಗೆದುಕೊಂಡು ಆಲಯದ ಭಂಡಾರದೊಳಗೆ ಹಾಕಿರಿ ನಾನು ನಿಮ್ಮನ್ನು ಆಶೀರ್ವದಿಸುವೆನು ಎಂಬುದಾಗಿ ದೇವರಲ್ಲಿ ಹೇಳುತ್ತಾರೆ. ಮಲಾಖಿ ಅಲ್ಲಿ ಮುಗಿದ ನಂತರ ಅಲ್ಲಿ ಕೊನೆಗೊಳ್ಳುತ್ತೆ ಹಳೆ ಒಡಂಬಡಿಕೆ.
ವೆನ್ ಯು ಕಮ್ ಇನ್ ಟು ದ ನ್ಯೂ ಕವೆನಂಟ್ ವಿ ರೀಡ್ ಇನ್ 2 ಕೊರಿಂಥಿಯನ್ಸ್ 9 ದ ಲಾರ್ಡ್ ಇಸ್ ಇಂಟ್ರೆಸ್ಟೆಡ್ ಇನ್ ಯುವರ್ ಗಿವಿಂಗ್ ವಿತ್ ಜಾಯ್.
ನೀವು ಹೊಸ ಒಡಂಬಡಿಕೆಗೆ ಬಂದಾಗ 2 ಕೊರಿಂಥ 9:7 ಹೇಳುತ್ತಾರೆ ನೀವು ಕೊಡುವಂತದರಲ್ಲಿ ಸಂತೋಷವಿರಬೇಕು ಎಂಬುದಾಗಿ ದೇವರು ನೋಡುತ್ತಾರೆ ಅಂತ.
And why is it then so many people are being compelled to pay their tithes reluctantly?
ಯಾಕೆ ಹೀಗಿದ್ದರೂ ಸಹ ಅನೇಕರು ಬಲಾತ್ಕಾರದಿಂದ ಮತ್ತು ಒತ್ತಾಯ ಪೂರ್ವಕವಾಗಿ ದಶಮಾಂಶವನ್ನು ಕೊಡ್ತಾ ಇದ್ದಾರೆ?
ಇಟ್ಸ್ ಬಿಕಾಸ್ ಆಫ್ ಕವೆಟಸ್ ಕ್ರಿಶ್ಚಿಯನ್ ಲೀಡರ್ಸ್ ಹೂ ವಾಂಟ್ ದೇರ್ ಮನಿ.
ಯಾಕೆಂದ್ರೆ ದುರಾಶೆ ಉಳ್ಳಂತ ಕ್ರೈಸ್ತ ಸೇವಕರು ಇಲ್ಲಿರೋದ್ರಿಂದ ಅವರಿಗೆ ಜನರ ಹಣ ಬೇಕಾಗಿರುತ್ತದೆ.
And so the people pay up. But without any joy.
ಹಾಗಾಗಿ ಅನೇಕ ಕ್ರೈಸ್ತರು ಸಂತೋಷವಿಲ್ಲದೆ ಅವರಿಗೆ ಹಣವನ್ನ ಕೊಡ್ತಾರೆ.
ಇಟ್ಸ್ ನಾಟ್ ಸ್ಪಾಂಟೇನಿಯಸ್ ಗಿವಿಂಗ್, ಇಟ್ಸ್ ಗ್ರಜಿಂಗ್ ರಿಲಕ್ಟೆಂಟ್ ಗಿವಿಂಗ್.
ಅದು ಸಂತೋಷಪೂರ್ವಕವಾಗಿ ಕೊಡುವಂತದ್ದಲ್ಲ, ದುಃಖದಿಂದ ಮತ್ತು ಬಲಾತ್ಕಾರದಿಂದ ಒತ್ತಾಯ ಪೂರ್ವಕವಾಗಿ ಕೊಡುವಂತದ್ದಾಗಿದೆ.
The preachers who collect the money may be happy, but God is not.
ಬೋಧಕನು ಹಣವನ್ನ ಸ್ವೀಕರಿಸಿಕೊಂಡಾಗ ಸಂತೋಷ ಪಡಬಹುದು, ಆದರೆ ದೇವರು ಆ ವಿಷಯದಲ್ಲಿ ಸಂತೋಷ ಪಡೋದಿಲ್ಲ.
God is not happy because the money is not given cheerfully.
ದೇವರು ಸಂತೋಷ ಪಡೋದಿಲ್ಲ ಯಾಕೆಂದ್ರೆ ಆ ಹಣವು ಸಂತೋಷಪೂರ್ವಕವಾಗಿ ಕೊಡಲ್ಪಟ್ಟಿರುವುದಿಲ್ಲವಾದ್ದರಿಂದ.
It's a good discipline to give 10%. That I agree.
ದಶಮಾಂಶ ಕೊಡುವಂತದ್ದು ಒಳ್ಳೆ ಶಿಸ್ತು, ಅದನ್ನ ನಾನು ಒಪ್ಪಿಕೊಳ್ತೀನಿ ಕೂಡ.
If a man says, well, if I don't discipline myself, I'll give nothing, then it's good.
ಒಬ್ಬ ಮನುಷ್ಯ ಈ ರೀತಿಯಾಗಿ ಹೇಳೋದಾದ್ರೆ ನಾನು ಈ ದಶಮಾಂಶವನ್ನು ಕೊಡುವಂತ ವಿಷಯದಲ್ಲಿ ಶಿಸ್ತು ಪಡಿಸಿಕೊಳ್ಳಿಲ್ಲ ಅಂದ್ರೆ ನಾನೇನು ಕೊಡ್ಲಿಕ್ಕೆ ಆಗೋದಿಲ್ಲ ಎಂಬುದಾಗಿ ನಾನು ಅದನ್ನು ಒಪ್ಪಿಕೊಳ್ಳುತ್ತೇನೆ.
ಬಟ್ ಡೋಂಟ್ ಫೀಲ್ ದಟ್ ಗಾಡ್ಸ್ ಗೋನ್ ಬಿ ಹ್ಯಾಪಿ ಇಫ್ ಯು ಗಿವ್ ದಟ್ ಮನಿ ರಿಲಕ್ಟೆಂಟ್ಲಿ.
ಆದ್ರೆ ನೀವು ಈ ರೀತಿಯಾಗಿ ಭಾವಿಸಬೇಡ್ರಿ, ನೀವು ಆ ದಶಮಾಂಶವನ್ನ ಒತ್ತಾಯ ಪೂರ್ವಕವಾಗಿ ಅಥವಾ ಬಲಾತ್ಕಾರದಿಂದ ಕೊಟ್ಟರೆ ದೇವರು ಅದನ್ನ ಸ್ವೀಕಾರ ಮಾಡಿಕೊಳ್ತಾರೆ ಅಂತ.
ಕ್ರಿಶ್ಚಿಯನ್ ಪ್ರೀಚರ್ಸ್ ವೆರಿ ಆಫನ್ ಲವ್ ಲಾರ್ಜ್ ಗಿವರ್ಸ್.
ಅನೇಕ ಬೋಧಕರು ಹೆಚ್ಚಾಗಿ ಕೊಡುವಂತವರನ್ನ ಪ್ರೀತಿಸುತ್ತಾರೆ.
ಬಟ್ ಗಾಡ್ ಲವ್ಸ್ ಚಿಯರ್ಫುಲ್ ಗಿವರ್ಸ್.
ಆದರೆ ದೇವರು ಸಂತೋಷವಾಗಿ ಮತ್ತು ಯಥಾರ್ಥವಾಗಿ ಕೊಡುವಂತವರನ್ನ ಪ್ರೀತಿಸುತ್ತಾರೆ.
ದೇರ್ ಇಸ್ ಅ ಲಾಟ್ ಆಫ್ ಡಿಫರೆನ್ಸ್.
ಇಲ್ಲಿ ಬಹಳಷ್ಟು ವ್ಯತ್ಯಾಸ ಇದೆ ಅಲ್ವಾ?
ಯು ಸೀ ದ ನ್ಯೂ ಕವೆನಂಟ್ ಪ್ರಿನ್ಸಿಪಲ್ ಇಸ್ ನಾಟ್ ಗಿವ್ ಆಸ್ ಮಚ್ ಆಸ್ ಯು ಕ್ಯಾನ್ ಗಿವ್. ನೋ,
ಹೊಸ ಒಡಂಬಡಿಕೆ ತತ್ವ ನಿಮಗೆ ಎಷ್ಟು ಸಾಧ್ಯನೋ ಅಷ್ಟು ಕೊಡ್ರಿ ಎಂಬುದಾಗಲ್ಲ.
ದ ನ್ಯೂ ಕವೆನಂಟ್ ಪ್ರಿನ್ಸಿಪಲ್ ಇಸ್ ಗಿವ್ ಆಸ್ ಮಚ್ ಆಸ್ ಯು ಕ್ಯಾನ್ ಗಿವ್ ಚಿಯರ್ಫುಲಿ ಅಂಡ್ ಸ್ಟಾಪ್ ದೇರ್.
ಹೊಸ ಒಡಂಬಡಿಕೆ ತತ್ವ ಏನಪ್ಪ ಅಂದ್ರೆ ನಿಮಗೆಷ್ಟು ಸಾಧ್ಯನೋ ಅಷ್ಟು ಕೊಡ್ರಿ, ಆದ್ರೆ ಅದನ್ನು ಸಂತೋಷದಿಂದ ಕೊಡ್ರಿ ಎಂಬುದಾಗಿ ಅಲ್ಲಿ ಹೇಳಿ ನಿಲ್ಸುತ್ತೆ.
ಗಾಡ್ ಡಸಂಟ್ ವಾಂಟ್ ಎನಿ ಮೋರ್.
ದೇವರಿಗೆ ಹೆಚ್ಚಿನದಾದಂತದ್ದು ಬೇಕಾಗಿಲ್ಲ.
ಗಾಡ್ ವಾಂಟ್ಸ್ ಹ್ಯಾಪಿ ಪೀಪಲ್, ಹಿ ವಾಂಟ್ಸ್ ಚಿಲ್ಡ್ರನ್ ಹೂ ಆರ್ ಹ್ಯಾಪಿ.
ದೇವರಿಗೆ ಸಂತೋಷವುಳ್ಳಂತ ಜನರ ಅಗತ್ಯತೆ ಇದೆ ಮತ್ತು ಜನರು ಸಂತೋಷವಾಗಿರಬೇಕು ಅಂತ ದೇವರು ಬಯಸ್ತಾರೆ.
ಅಂಡ್ ಆಫ್ ಕೋರ್ಸ್ ದ ಬೈಬಲ್ ಸೇಸ್ ಗಿವ್ ಇನ್ ದ ಪ್ರಪೋರ್ಷನ್ ಗಾಡ್ ಇಸ್ ಗಿವನ್ ಯು. ಇಫ್ ಯು ಗಿವ್ ಮೋರ್ ಲಿಬರಲಿ ಯು ವಿಲ್ ಗೆಟ್ ಮೋರ್ ಲಿಬರಲಿ. That's all true.
ಒಳ್ಳೆಯದು, ದೇವರು ನಿಮಗೆ ಉಚಿತವಾಗಿ ಕೊಟ್ಟಿರೋದ್ರಿಂದ ನೀವು ಕೂಡ ದೇವರಿಗೆ ಉಚಿತವಾಗಿ ಮತ್ತು ಸಂತೋಷವಾಗಿ ಸ್ವತಂತ್ರ ಪೂರ್ವಕವಾಗಿ ಕೊಡೋದ್ರಿಂದ ತಪ್ಪೇನಿಲ್ಲ, ಅದು ಸತ್ಯನೂ ಕೂಡ ಕೊಡೋದು.
ಬಟ್ ವೆನ್ ಯು ಡೂ ಬಿಸ್ನೆಸ್ ವಿತ್ ಗಾಡ್ ಥಿಂಕಿಂಗ್ ದಟ್ ಇಫ್ ಯು ಗಿವ್ ಮೋರ್ ಯು ವಿಲ್ ಗೆಟ್ ಬ್ಯಾಕ್ ಮೋರ್, ದಟ್ಸ್ ಅ ಡೆಡ್ ವರ್ಕ್.
ಆದ್ರೆ ನೀವು ದೇವರೊಟ್ಟಿಗೆ ವ್ಯವಹಾರವನ್ನು ಮಾಡುವಾಗ, ಅಂದ್ರೆ ನೀವು ದೇವರಿಗೆ ಹೆಚ್ಚಾದದ್ದನ್ನು ಕೊಟ್ಟರೆ ನಾನು ಹೆಚ್ಚಾದದ್ದನ್ನು ಪಡ್ಕೊಳ್ತೀನಿ ಅಂತ, ಅದು ನಿರ್ಜೀವ ಕಾರ್ಯವಾಗಿದೆ.
ಸೊ ಯು ಸೀ ಈವನ್ ಯು ಆರ್ ಗಿವಿಂಗ್ ಮನಿ ಟು ಗಾಡ್ is something you may need to repent of.
ನೀವು ದೇವರಿಗೆ ಕೊಡುವಂತ ಹಣದ ವಿಷಯದಲ್ಲೂ ಸಹ ಮಾನಸಾಂತರ ಪಡಬೇಕಾಗಿದೆ.
Because you gave it reluctantly, grudgingly.
ಯಾಕೆಂದರೆ ನೀವು ದೇವರಿಗೆ ದುಃಖಭರಿತವಾಗಿ ಮತ್ತು ಬಲಾತ್ಕಾರದಿಂದ ಕೊಡ್ತಾ ಇರ್ತೀರಿ.
And it's so clear, not grudgingly, 2 Corinthians 9:7. Did you hear that?
ಇಲ್ಲಿ ಸ್ಪಷ್ಟವಾಗಿ ಹೇಳಿದೆ 2 Corinthians 9:7 ದುಃಖಭರಿತವಾಗಲಿ ಬಲಾತ್ಕಾರದಿಂದಾಗಲಿ ದೇವರಿಗೆ ಏನನ್ನು ಕೊಡಬಾರದು ಅಂತ. ಇದನ್ನ ನೀವು ಯಾವತ್ತಾದರೂ ಓದಿದ್ದೀರಾ?
ನಾಟ್ ಗ್ರಾಜಿಂಗ್ಲಿ, ನಾಟ್ ಅಂಡರ್ ಕಂಪಲ್ಷನ್. ವಾಟ್ ಇಸ್ ದಟ್ ಮೀನ್?
ಬಲಾತ್ಕಾರವಾಗಿ ಆಗಲಿ ದುಃಖಭರಿತವಾಗಲಿ ಒತ್ತಾಯ ಪೂರ್ವಕವಾಗಲಿ ಏನನ್ನು ಕೊಡಬಾರದು ಅಂತ ಏನದರ ಅರ್ಥ?
ನೋಬಡಿ ಶುಡ್ ಕಂಪೆಲ್ ಅನದರ್ ಪರ್ಸನ್ ಟು ಗಿವ್ ಬಿಕಾಸ್ ಗಾಡ್ ಲವ್ಸ್ ಅ ಚೀರ್ಫುಲ್ ಗಿವರ್.
ಯಾರು ಕೂಡ ಮತ್ತೊಬ್ಬರಿಗೆ ದೇವರಿಗೆ ಕೊಡುವಂತ ಒತ್ತಾಯ ಮಾಡಬಾರದು, ಯಾಕೆಂದ್ರೆ ಸಂತೋಷವಾಗಿ ಕೊಡುವವನ ವಿಚಾರದಲ್ಲಿ ದೇವರು ಖುಷಿ ಪಡ್ತಾರೆ ಅಂತ.
ಕ್ರಿಶ್ಚಿಯನ್ ಲೀಡರ್ಸ್ ಆರ್ ಸೋ ಡಿಫರೆಂಟ್ ಫ್ರಮ್ ಗಾಡ್ ಇನ್ ದಿಸ್ ಏರಿಯಾ.
ಈ ಒಂದು ಕ್ಷೇತ್ರದಲ್ಲಿ ಕ್ರೈಸ್ತ ನಾಯಕರು ದೇವರಿಗಿಂತ ಬೇರೆಯಾಗಿ ನಿಲ್ತಾರೆ.
ಹಿಯರ್ ಇಸ್ ಒನ್ ಏರಿಯಾ.
ಇದು ಒಂದು ಕ್ಷೇತ್ರ, ಅಂದ್ರೆ ಮೊದಲನೇ ಕ್ಷೇತ್ರ.
ಅ ಸೆಕೆಂಡ್ ಏರಿಯಾ.
ಈಗ ಎರಡನೇ ಕ್ಷೇತ್ರ ಯಾವ್ದಪ್ಪ ಅಂದ್ರೆ,
ಡೆಡ್ ವರ್ಕ್ಸ್ ಆರ್ ವರ್ಕ್ಸ್ ಡನ್ ವಿದೌಟ್ ಲವ್.
ನಿರ್ಜೀವ ಕಾರ್ಯಗಳು ಅಂದರೆ ಯಾವುದೇ ಕಾರ್ಯವನ್ನ ಮಾಡಿದರೂ ಅದನ್ನ ಪ್ರೀತಿಯಿಂದ ಮಾಡದೇ ಇರುವಂತದ್ದಾಗಿದೆ.
ಯು ನೋ ಹೌ ವೆನ್ ಅ ನ್ಯೂ ಕಪಲ್ just married, the wife may serve, everything she does for her husband is out of love.
ಹೇಗೆ ನಿಮಗೆ ಗೊತ್ತಾ, ನವದಂಪತಿಗಳು ಇಬ್ಬರು ಹೊಸದಾಗಿ ಮದುವೆ ಆದಾಗ ಹೆಂಡತಿ ತನ್ನ ಗಂಡನಿಗೆ ಪ್ರಿಯವಾದದ್ದನ್ನೆಲ್ಲ ತುಂಬಾ ಸಂತೋಷದಿಂದ ಮತ್ತು ಪ್ರೀತಿಯಿಂದ ಮಾಡಿಕೊಡ್ತಾ ಇರ್ತಾಳೆ.
Cooks the food, washes the clothes, keeps the house clean.
ಆಕೆ ತನ್ನ ಗಂಡನಿಗೆ ಒಳ್ಳೆ ಊಟವನ್ನ ಬಡಿಸ್ತಾಳೆ, ಮನೆಯನ್ನ ಸ್ವಚ್ಛಪಡಿಸ್ತಾಳೆ, ತನ್ನ ಗಂಡನ ಬಟ್ಟೆಯನ್ನ ಒಗಿತಾಳೆ.
20 years later, you go to the same home.
20 ವರ್ಷದ ನಂತರ ಅದೇ ಮನೆಗೆ ನೀವು ಹೋಗಿ.
The wife is still cooking the food, still keeping the house clean, still washing the clothes.
ಅದೇ ಹೆಂಡತಿ ಬಟ್ಟೆಯನ್ನು ಒಗಿತಿರ್ತಾಳೆ, ಮನೆಯನ್ನು ಸ್ವಚ್ಛಪಡಿಸ್ತಾ ಇರ್ತಾಳೆ ಮತ್ತು ಅಡುಗೆಯನ್ನು ಮಾಡಿಕೊಡ್ತಾ ಇರ್ತಾಳೆ.
ಬಟ್ ಇಟ್ಸ್ ನಾಟ್ ಆಟ್ ಲವ್ ಎನಿ ಮೋರ್.
ಆದ್ರೆ ಅದರಲ್ಲಿ ಪ್ರೀತಿ ಇರೋದಿಲ್ಲ.
ಜೀಸಸ್ ಸೆಡ್ ಲವ್ ಗಾಡ್ ವಿತ್ ಆಲ್ ಯೋರ್ ಹಾರ್ಟ್ ಸೋಲ್ ಅಂಡ್ ಸ್ಟ್ರೆಂತ್.
ಯೇಸು ಸ್ವಾಮಿ ಹೇಳಿದ್ದಾರೆ, ನೀವು ದೇವರನ್ನ ಪೂರ್ಣ ಬಲದಿಂದಲೂ ಪೂರ್ಣ ಪ್ರಾಣದಿಂದಲೂ ಮತ್ತು ಪೂರ್ಣ ಹೃದಯದಿಂದಲೂ ಪ್ರೀತಿಸಬೇಕು ಅಂತ.
ದಿಸ್ ಇಸ್ ದ ಫಸ್ಟ್ ಕಮಾಂಡ್ಮೆಂಟ್.
ಇದು ಮೊದಲ ಆಜ್ಞೆಯಾಗಿದೆ.
ಇಫ್ ಯು ಡೋಂಟ್ ಕೀಪ್ ಇಟ್, ಆಲ್ ಯೋರ್ ಅದರ್ ವರ್ಕ್ಸ್ ಆರ್ ಯೂಸ್ಲೆಸ್.
ನೀವು ಇದನ್ನ ಪಾಲಿಸಲಿಲ್ಲ ಅಂದ್ರೆ ಎಲ್ಲವೂ ಕೂಡ ಅಪ್ರಯೋಜಕವಾಗಿವೆ.
ಥಿಂಕ್ ಅಬೌಟ್ ದ ಲಾರ್ಡ್ ಟೋಲ್ಡ್ ದ ಲೀಡರ್ ಆಫ್ ದ ಚರ್ಚ್ ಇನ್ ಎಫೆಸಸ್.
ನೀವು ಕರ್ತನು ಎಫೆಸದಲ್ಲಿರುವ ನಾಯಕರಿಗೆ ಏನ್ ಹೇಳಿದನು ಎಂಬುದಾಗಿ ನೋಡಿಕೊಳ್ಳೋದಾದ್ರೆ,
ಆಲ್ ಯೋರ್ ವರ್ಕ್ಸ್ ಆರ್ ಯೂಸ್ಲೆಸ್ ಬಿಕಾಸ್ ಯು ಹ್ಯಾವ್ ಲೆಫ್ಟ್ ಯುವರ್ ಫಸ್ಟ್ ಲವ್.
ನಿಮ್ಮ ಎಲ್ಲಾ ಕಾರ್ಯಗಳು ಪ್ರಯೋಜನಕ್ಕೆ ಬಾರದಾಗಿವೆ, ಯಾಕೆಂದ್ರೆ ನೀವು ನಿಮ್ಮ ಮೊದಲ ಪ್ರೀತಿಯನ್ನು ಕಳ್ಕೊಂಡಿದ್ದೀರಿ ಎಂಬುದಾಗಿ ಕರ್ತನು ಅಲ್ಲಿ ಹೇಳ್ತಾನೆ.
ಥಿಂಕ್ ಅಬೌಟ್ ವಾಟ್ ಹಿ ಟೋಲ್ಡ್ ಪೀಟರ್ ಇನ್ ಜಾನ್ ಚಾಪ್ಟರ್ 21 ವೆನ್ ಹಿ ವಾಸ್ ಕಮಿಷನಿಂಗ್ ಪೀಟರ್ ಟು ಬಿ ಹಿಸ್ ಅಪಾಸ್ಟಲ್ ಒನ್ಸ್ ಅಗೇನ್ ಆಫ್ಟರ್ ಪೀಟರ್ ಹ್ಯಾಡ್ ಡಿನೈಡ್ ದ ಲಾರ್ಡ್ 3 times.
ಹಾಗೂ ಪೇತ್ರನು ಕರ್ತನಾದ ಯೇಸುವನ್ನು 3 ಬಾರಿ ನಿರಾಕರಿಸಿದ ನಂತರ ಮತ್ತೊಮ್ಮೆ ಆತನನ್ನು ಯೇಸು ಅಪೋಸ್ತಲನನ್ನಾಗಿ ನೇಮಿಸಲು ಸಿದ್ದತೆ ನಡೆಸುವಾಗ ಯೋಹಾನ 21 ಅಧ್ಯಾಯದಲ್ಲಿ ಕರ್ತನಾದ ಯೇಸು ಕ್ರಿಸ್ತನು ಪೇತ್ರನಿಗೆ ಏನು ಹೇಳಿದರು ಎಂಬುದಾಗಿ ಯೋಚಿಸಿ.
ವಾಟ್ ಇಸ್ ದ ಲಾರ್ಡ್ ಆಸ್ಕ್ ಪೀಟರ್ 3 times?
ಕರ್ತನಾದ ಯೇಸು ಪೇತ್ರನಿಗೆ 3 ಬಾರಿ ಕೇಳಿದ್ದಾದರೂ ಏನು?
ಓನ್ಲಿ ಒನ್ ಕ್ವೆಶ್ಚನ್.
ಒಂದೇ ಒಂದು ಪ್ರಶ್ನೆಯನ್ನು ಮಾತ್ರ ಕೇಳಿದ್ದು ಯೇಸು ಅಲ್ಲಿ.
ಡು ಯು ಲವ್ ಮೀ?
ನೀನು ನನ್ನನ್ನು ಪ್ರೀತಿಸ್ತೀಯಾ ಎಂಬುದಾಗಿ.
ಹಿ ಸೆಡ್ ಇಫ್ ಯು ಲವ್ ಮೀ ಕೀಪ್ ಮೈ ಕಮಾಂಡ್ಮೆಂಟ್ಸ್.
ನೀನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಪಾಲಿಸುತ್ತಿ ಎಂಬುದಾಗಿ ಯೇಸು ಪೇತ್ರನಿಗೆ ಅಲ್ಲಿ ಹೇಳ್ತಾರೆ.
ನಾಟ್ ಇಫ್ ಯು ಫಿಯರ್ ಮೀ.
ನೀ ನನಗೆ ಭಯಪಡೋ ಉದ್ದೇಶದಿಂದ ಮಾಡಬಾರದು ಅಂತ ಹೇಳ್ತಾರೆ ಅಲ್ಲಿ.
ದಟ್ ವಿಚ್ ಇಸ್ ಡನ್ ಔಟ್ ಆಫ್ ಫಿಯರ್ ಇಸ್ ಅ ಡೆಡ್ ವರ್ಡ್.
ಭಯಪಟ್ಟು ಮಾಡುವಂತದ್ದು ಸತ್ತ ಕಾರ್ಯವಾಗಿದೆ.
ದಟ್ ವಿಚ್ ಇಸ್ ಡನ್ ಇನ್ ಲವ್ ಇಸ್ ಅ ಲಿವಿಂಗ್ ವರ್ಡ್.
ಪ್ರೀತಿಯಿಂದ ಮಾಡುವಂತದ್ದು ಜೀವವುಳ್ಳಂತ ಕಾರ್ಯವಾಗಿದೆ.
ಯು ಕ್ಯಾನ್ ಡೂ ಅ ಗುಡ್ ವರ್ಕ್.
ನೀವು ಒಳ್ಳೆ ಕಾರ್ಯಗಳನ್ನು ಮಾಡಬಹುದು.
ಅಂಡ್ ಯಟ್ ಇಫ್ ಇಟ್ಸ್ ಡನ್ ಔಟ್ ಆಫ್ ಫಿಯರ್ ಆಫ್ ಜಜ್ಮೆಂಟ್ ಆರ್ ದ ಹೋಪ್ ದಟ್ ಯು ವಿಲ್ ಗೆಟ್ ಅ ರಿವಾರ್ಡ್ ಫ್ರಮ್ ಗಾಡ್, ಗಾಡ್ ಹ್ಯಾಸ್ ನೋ ವ್ಯಾಲ್ಯೂ ಫಾರ್ ಇಟ್.
ಆದ್ರೆ ನ್ಯಾಯ ತೀರ್ಪಿನ ಭಯದಿಂದ ಹಾಗೂ ದೇವರಿಂದ ಸನ್ಮಾನವನ್ನು ಹೊಂದಿರಿ ಎಂಬುವಂತದ್ರಿಂದ ಮಾಡುವುದರಿಂದ ನೀವು ಯಾವುದೇ ಕಾರ್ಯವನ್ನು ಮಾಡಿದ್ರೆ ದೇವರು ಅದನ್ನ ಬಯಸೋದಿಲ್ಲ ಮತ್ತೆ ಮೆಚ್ಚೋದಿಲ್ಲ ಕೂಡ.
ಹಿ ವಾಂಟ್ಸ್ ಅಸ್ ಟು ಲವ್.
ನಾವು ಪ್ರೀತಿಯಿಂದ ಮಾಡಬೇಕು ಅಂತ ದೇವರು ಬಯಸ್ತಾರೆ.
ಅಂಡ್ ಫ್ರಮ್ ಅವರ್ ಲವ್ ಮಸ್ಟ್ ಕಮ್ ಒಬೀಡಿಯನ್ಸ್.
ನಮ್ಮ ಪ್ರೀತಿಯಿಂದ ವಿಧೇಯತೆಯು ಬರುತ್ತದೆ.
ಫ್ರಮ್ ಅವರ್ ಲವ್ ಮಸ್ಟ್ ಕಮ್ ಅವರ್ ಸರ್ವಿಸ್.
ನಮ್ಮ ಪ್ರೀತಿಯಿಂದ ನಮ್ಮ ಸೇವೆಯು ಯಾವಾಗಲೂ ಹೊರಹೊಮ್ಮಬೇಕು.
ವಿ ಲುಕ್ ಟು 2 marks ಆಫ್ ಡೆಡ್ ವರ್ಡ್ಸ್.
ನಿರ್ಜೀವ ಕಾರ್ಯಗಳ 2 ಗುರುತುಗಳನ್ನು ನಾವು ನೋಡಿಕೊಂಡೆವು.
ವಿ ವಿಲ್ ಕಂಟಿನ್ಯೂ ಟು ಲುಕ್ ಅಟ್ ಸಮ್ ಅದರ್ ಮಾರ್ಕ್ಸ್ ಆಫ್ ಡೆಡ್ ವರ್ಡ್ಸ್.
ನಿರ್ಜೀವ ಕಾರ್ಯಗಳ ಮುಂದಿನ ಗುರುತುಗಳನ್ನು ಮುಂದಿನ ಅಧ್ಯಯನಗಳಲ್ಲಿ ನೋಡಿಕೊಳ್ಳೋಣ. ಆಮೆನ್.